ಅಧ್ಯಾಯ 21. ಗೋಪಿಯರನ್ನು ಕೊಳಲು ಆಕರ್ಷಿಸಿದ್ದು. ಹೂವುಗಳು ಅರಳಿ ದುಂಬಿಗಳು ಸಂತೋಷದಿಂದ ಜೇಂಕರಿಸುತ್ತಿದ್ದ ಕಾಡಿನ ವಾತಾವರಣದಿಂದ ಕೃಷ್ಣನಿಗೆ ಬಹು ಸಂತೋಷವಾಯಿತು. ಪಕ್ಷಿಗಳು, ಗಿಡಮರಗಳು, ಕೊಂಬೆಗಳು ಬಹು ಸಂತೋಷದಿಂದಿರುವಂತೆ ಕಂಡವು. ಕೃಷ್ಣ ಮತ್ತು ಬಲರಾಮರು ಗೋಪ ಬಾಲಕರೊಂದಿಗೆ ಗೋವುಗಳನ್ನು ಕಾಯುತ್ತಿದ್ದಾಗ ಕೃಷ್ಣನು ದಿವ್ಯ ಕೊಳಲನ್ನು ನುಡಿಸಲಾರಂಭಿಸಿದನು. ಕೃಷ್ಣನ ಕೊಳಲಿನ ನಾದವನ್ನು ಕೇಳಿ ವೃಂದಾವನದ ಗೋಪಿಯರು ಅವನನ್ನು ಜ್ಞಾಪಿಸಿಕೊಂಡರು ಮತ್ತು ಕೃಷ್ಣನು ಎಷ್ಟು ಮಧುರವಾಗಿ ಕೊಳಲನ್ನು ನುಡಿಸುತ್ತಾನೆ ಎಂದು ತಮ್ಮ ತಮ್ಮಲ್ಲಿಯೇ ಮಾತನಾಡಿಕೊಂಡರು. ಕೃಷ್ಣನ ಕೊಳಲಿನ ಮಧುರ ನಾದವನ್ನು ಸ್ಮರಿಸಿಕೊಂಡರು. ಇದರಿಂದ ಅವರ ಮನಸ್ಸು ಕಲಕಿತು. ಮಧುರವಾದ ನಾದವನ್ನು ಸಂಪೂರ್ಣವಾಗಿ ವರ್ಣಿಸಲು ಅವರಿಗೆ ಸಾಧ್ಯವಾಗಲಿಲ್ಲ. ದಿವ್ಯ ನಾದವನ್ನು ಕುರಿತು ಮಾತನಾಡುವಾಗ ನೃತ್ಯ ಮಾಡುವ ನಟನಂತೆ ಕೃಷ್ಣನು ತಲೆಯ ಮೇಲೆ ನವಿಲುಗರಿಯನ್ನು ಇಟ್ಟುಕೊಂಡು, ಕಿವಿಗಳ ಮೇಲೆ ನೀಲಿ ಹೂವುಗಳನ್ನು ಇಟ್ಟುಕೊಂಡು ಹೇಗೆ ಉಡುಪು ಧರಿಸಿದ್ದ ಎಂದು ಸ್ಮರಿಸಿಕೊಂಡರು. ಅವನ ಉಡುಪು ಹಳದಿ ಚಿನ್ನದಂತೆ ಪ್ರಕಾಶಮಾನವಾಗಿತ್ತು ಮತ್ತು ಅವನು ವೈಜಯಂತಿ ರತ್ನಮಾಲೆಯನ್ನು ಧರಿಸಿದ್ದನು. ಇಷ್ಟು ಸುಂದರವಾಗಿ ಉಡುಪು ತೊಟ್ಟು ಕೃಷ್ಣನು ಅಮೃತವನ್ನು ಹೊರಸೂಸುತ್ತಿರುವ ತುಟಿಗಳಿಂದ ಕೊಳಲಿನ ರಂಧ್ರಗಳಲ್ಲಿ ಉಸಿರನ್ನು ತುಂಬಿದನು. ವೃಂದಾವನ ಕಾಡನ್ನು ಪ್ರವೇಶಿಸುತ್ತಾ ಹೀಗೆ ಗೋಪಿಯರು ಅವನನ್ನು ಸ್ಮರಿಸಿಕೊಂಡರು. ಕೃಷ್ಣನ ಮತ್ತು ಅವನ ಗೆಳೆಯರ ಹೆಜ್ಜೆ ಗುರುತುಗಳಿಂದ ಆ ಕಾಡು ಸದಾ ಪಾವನವಾಗಿತ್ತು. ಕೊಳಲನ್ನು ನುಡಿಸುವುದರಲ್ಲಿ ಕೃಷ್ಣನು ಬಹುನಿಪುಣ. ಆ ನಾದಕ್ಕೆ ಗೋಪಿಯರು ಮಾರುಹೋದರು. ಆ ನಾದವು ಅವರಿಗೆ ಮಾತ್ರವಲ್ಲ, ಅದನ್ನು ಕೇಳಿದ ಎಲ್ಲ ಜೀವಿಗಳಿಗೂ ಆಕರ್ಷಕವಾಗಿತ್ತು. ಗೋಪಿಯರಲ್ಲಿ ಒಬ್ಬಳು, ಕೃಷ್ಣ ಬಲರಾಮರು ಕಾಡನ್ನು ಪ್ರವೇಶಿಸುತ್ತಾ ಕೊಳಲನ್ನು ನುಡಿಸುತ್ತಾ ತಮ್ಮ ಗೆಳೆಯರೊಡನೆ ಗೋವುಗಳನ್ನು ಕಾಯುವುದನ್ನು ನೋಡುವುದೇ ಕಣ್ಣುಗಳ ಪರಮ ಭಾಗ್ಯ ಎಂದಳು. ಕೃಷ್ಣನು ಕೊಳಲನ್ನು ನುಡಿಸುತ್ತಾ ಕಾಡನ್ನು ಪ್ರವೇಶಿಸುವುದನ್ನು ಬಹಿರಂಗದಲ್ಲಿ ಮತ್ತು ಅಂತರಂಗದಲ್ಲಿ ನೋಡುತ್ತಾ ಸದಾ ದಿವ್ಯ ಧ್ಯಾನದಲ್ಲಿ ಮಗ್ನರಾಗಿರುವವರು ನಿಜವಾಗಿ ಪರಿಪೂರ್ಣ ಸಮಾಧಿಯನ್ನು ಸಾಧಿಸಿರುತ್ತಾರೆ. ಸಮಾಧಿಯೆಂದರೆ ಇಂದ್ರಿಯಗಳ ಎಲ್ಲ ವ್ಯಾಪಾರಗಳನ್ನು ಒಂದು ನಿರ್ದಿಷ್ಟ ವಸ್ತುವಿನಲ್ಲಿ ಕೇಂದ್ರೀಕರಿಸುವುದು. ಎಲ್ಲ ಧ್ಯಾನ ಮತ್ತು ಸಮಾಧಿಗಳ ಪರಿಪೂರ್ಣತೆ ಕೃಷ್ಣನ ಲೀಲೆಗಳೇ ಎಂದು ಗೋಪಿಯರು ತೋರಿಸಿಕೊಡುತ್ತಾರೆ. ಸದಾ ಕೃಷ್ಣನನ್ನೇ ಕುರಿತು ಆಲೋಚಿಸುವ ಯಾರೇ ಆಗಲಿ ಯೋಗಿ ಶ್ರೇಷ್ಠನು ಎಂದು ಭಗವದ್ಗೀತೆಯಲ್ಲಿ ದೃಢಪಡಿಸಿದೆ. ಮತ್ತೊಬ್ಬ ಗೋಪಿಯು, ಕೃಷ್ಣ ಬಲರಾಮರು ಗೋವುಗಳನ್ನು ಕಾಯುತ್ತಿದ್ದಾಗ ರಂಗಭೂಮಿಯ ಮೇಲೆ ಅಭಿನಯಿಸಲು ಹೋಗುವ ನಟರಂತೆ ಕಾಣುತ್ತಾರೆ ಎಂದು ಹೇಳಿದಳು. ಕೃಷ್ಣನದು ಹೊಳೆಯುವ ಪೀತಾಂಬರ, ಬಲರಾಮನದು ನೀಲಿ ಉಡುಪು. ತಮ್ಮ ಕೈಯಲ್ಲಿ ಅವರು ಮಾವಿನ ಚಿಗುರುಗಳನ್ನು, ನವಿಲುಗರಿಗಳನ್ನು, ಹೂವಿನ ಗೊಂಚಲುಗಳನ್ನು ಹಿಡಿದಿರುತ್ತಿದ್ದರು. ಕಮಲದ ಹಾರಗಳನ್ನು ಧರಿಸಿ ಅವರು ಒಮ್ಮೊಮ್ಮೆ ತಮ್ಮ ಸ್ನೇಹಿತರ ನಡುವೆ ತುಂಬ ಇಂಪಾಗಿ ಹಾಡುತ್ತಿದ್ದರು. ಒಬ್ಬ ಗೋಪಿಯು ತನ್ನ ಸ್ನೇಹಿತೆಗೆ, ಕೃಷ್ಣ ಮತ್ತು ಬಲರಾಮರು ಇಷ್ಟು ಸುಂದರವಾಗಿ ಹೇಗೆ ಕಾಣುತ್ತಾರೆ ಎಂದಳು. ಮತ್ತೊಬ್ಬ ಗೋಪಿಯು, ಪ್ರೀತಿಯ ಗೆಳತಿ, ಅವನ ಬಿದಿರು ಕೊಳಲನ್ನು ಕುರಿತು ನಾವು ಯೋಚಿಸಲೂ ಸಾಧ್ಯವಿಲ್ಲ. ಕೃಷ್ಣನ ತುಟಿಗಳ ಅಮೃತವನ್ನು ಈಗ ಸವಿಯುವ ಆ ಕೊಳಲು ಎಂತಹ ಪುಣ್ಯ ಕಾರ್ಯಗಳನ್ನು ಮಾಡಿರಬೇಕು ಎಂದಳು. ಕೃಷ್ಣನು ಕೆಲವೊಮ್ಮೆ ಗೋಪಿಯರನ್ನು ಮುತ್ತಿಡುತ್ತಾನೆ, ಆದುದರಿಂದ ಅವನ ತುಟಿಯ ದಿವ್ಯ ಅಮೃತವು ಅವರಿಗೆ ಮಾತ್ರ ಲಭ್ಯ. ಅವನ ತುಟಿಗಳು ಅವರ ಸ್ವತ್ತು ಎಂದೇ ಅವರು ಭಾವಿಸಿದ್ದರು. ಆದ್ದರಿಂದ ಗೋಪಿಯರು, ಕೊಳಲು ಬರಿಯ ಬಿದಿರು ಕೋಲಷ್ಟೇ, ಅದು ಸದಾ ಕೃಷ್ಣನ ಅದರಾಮೃತವನ್ನು ಸವಿಯುತ್ತಿರುವುದು ಹೇಗೆ? ಕೊಳಲು ಪರಮಪ್ರಭುವಿನ ಸೇವೆಯಲ್ಲಿ ನಿರತವಾಗಿರುವುದರಿಂದ ಅದರ ತಂದೆ ತಾಯಿಯರಿಗೆ ಬಹಳ ಸಂತೋಷವಾಗಿರಬೇಕು ಎಂದರು. ಮರಗಳು ನೀರನ್ನು ಕುಡಿದೇ ಬದುಕುತ್ತವೆ. ಆದುದರಿಂದ ನದಿ ಕೆರೆಗಳು ಮರಗಳ ತಾಯಿಯರು ಎಂದೇ ಭಾವನೆ. ವೃಂದಾವನದ ನದಿಗಳ ಮತ್ತು ಕೆರೆಗಳ ನೀರು ಸಂತೋಷ ಪಡುತ್ತಿದ್ದ ತಾವರೆ ಹೂಗಳಿಂದ ತುಂಬಿ ಹೋಗುತ್ತಿದ್ದು, ಏಕೆಂದರೆ ಅದು ನನ್ನ ಮಗನಾದ ಈ ಬಿದಿರುಕೋಲು ಕೃಷ್ಣನ ತುಟಿಯ ಅಮೃತವನ್ನು ಸವಿಯುತ್ತಿರುವುದು ಹೇಗೆ ಎಂದು ಯೋಚನೆ ಮಾಡುತ್ತಿದ್ದಿತು. ಜ್ಞಾನವನ್ನು ಸಾಧಿಸಿದವರು ತಮ್ಮ ಸಂತತಿಯವರು ಪ್ರಭುವಿನ ಸೇವೆಯಲ್ಲಿ ನಿರತರಾಗಿರುವುದನ್ನು ಕಂಡು ಸಂತೋಷ ಪಡುವಂತೆ ನದಿಗಳ ಮತ್ತು ಕೆರೆಗಳ ದಡದಲ್ಲಿದ್ದ ಬೊಂಬಿನ ಮರಗಳು ತಮ್ಮ ವಂಶಜನು ಪ್ರಭುವಿನ ಸೇವೆಯಲ್ಲಿ ನಿರತನಾಗಿರುವುದನ್ನು ಕಂಡು ಸಂತೋಷಪಟ್ಟವು. ಮಹದಾನಂದದಿಂದ ವೃಕ್ಷಗಳು ಜೇನನ್ನು ಸುರಿಸುತ್ತಿದ್ದವು. ಈ ಜೇನು ಕೊಂಬೆಗಳ ಮೇಲಿದ್ದ ಜೇನುಗೂಡುಗಳಿಂದ ಹರಿಯುತ್ತಿತ್ತು. ಕೆಲವೊಮ್ಮೆ ಗೋಪಿಯರು ಕೃಷ್ಣನ ವಿಷಯವಾಗಿ ತಮ್ಮ ಗೆಳತಿಯರಿಗೆ ಹೀಗೆ ಹೇಳುತ್ತಿದ್ದರು, ಪ್ರೀತಿಯ ಗೆಳತಿಯರೇ, ನಮ್ಮ ವೃಂದಾವನವು ಸಮಸ್ತ ಭೂಲೋಕದ ವೈಭವವನ್ನು ಸಾರುತ್ತಿದೆ. ಏಕೆಂದರೆ ದೇವಕಿಯ ಮಗನ ಕಮಲದಂತಹ ಹೆಜ್ಜೆಗುರುತುಗಳಿಂದ ಭೂಮಿಗೆ ವೈಭವ ಬರುತ್ತಿದೆ. ಇದಲ್ಲದೆ ಗೋವಿಂದನು ಕೊಳಲನ್ನು ನುಡಿಸಿದಾಗ ಕೂಡಲೇ ನವಿಲುಗಳು ಉನ್ಮತವಾಗುತ್ತವೆ. ಗೋವರ್ಧನ ಗಿರಿಯ ಮೇಲಾಗಲಿ ಕಣಿವೆಯಲ್ಲಾಗಲಿ ಇರುವ ಪ್ರಾಣಿಗಳು ಗಿಡಮರಗಳು ಕುಣಿಯುತ್ತಿರುವ ನವಿಲುಗಳನ್ನು ನೋಡಿದಾಗ ಅವೆಲ್ಲ ನಿಶ್ಚಲವಾಗಿ ನಿಂತು ತದೇಕಚಿತ್ತವಾಗಿ ಕೊಳಲಿನ ದಿವ್ಯ ನಾದವನ್ನು ಕೇಳುತ್ತವೆ. ಬೇರಾವ ಲೋಕದಲ್ಲಿಯೂ ಈ ಭಾಗ್ಯವು ಸಾಧ್ಯವೂ ಅಲ್ಲ, ಲಭ್ಯವೂ ಅಲ್ಲ. ಗೋಪಿಯರು ಹಳ್ಳಿಯ ಗೋಪಿಕಾ ಸ್ತ್ರೀಯರು ಮತ್ತು ಬಾಲಯರೇ ಆಗಿದ್ದರೂ ಅವರಿಗೆ ಕೃಷ್ಣನ ವಿಷಯವೂ ತಿಳಿದಿತ್ತು. ಹಾಗೆಯೇ ವೇದಗಳನ್ನು ಅಧಿಕಾರ ವಾಣಿಯಿಂದ ಕೇಳಿದರೆ ಸಾಕು, ಅತ್ಯುನ್ನತ ಸತ್ಯಗಳನ್ನು ಅರಿಯಬಹುದು. ಇನ್ನೊಬ್ಬ ಗೋಪಿಯು, ಪ್ರೀತಿಯ ಗೆಳತಿಯರೇ, ಜಿಂಕೆಗಳನ್ನು ನೋಡಿ, ಅವು ಮೂಕ ಪ್ರಾಣಿಗಳಾದರೂ ಮಹಾರಾಜ ನಂದನ ಮಗನಾದ ಕೃಷ್ಣನ ಬಳಿಗೆ ಹೇಗೆ ಹೋಗಿವೆ ನೋಡಿ. ಕೃಷ್ಣ ಮತ್ತು ಬಲರಾಮರ ಉಡುಪಿನಿಂದ ಆಕರ್ಷಿತವಾಗಿರುವುದು ಮಾತ್ರವಲ್ಲ, ಕೊಳಲಿನ ದನಿಯನ್ನು ಕೇಳುತ್ತಲೇ ಜಿಂಕೆಗಳು ಬಹು ಪ್ರೀತಿಯಿಂದ ಪ್ರಭುವಿನತ್ತ ನೋಡುತ್ತಾ ತಮ್ಮ ಗಂಡಂದಿರೊಡಗೂಡಿ ಗೌರವಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಿವೆ ಎಂದಳು. ಗೋಪಿಯರಿಗೆ ಜಿಂಕೆಗಳನ್ನು ಕಂಡು ಅಸೂಯೆ, ಏಕೆಂದರೆ ಅವು ತಮ್ಮ ಗಂಡಂದಿರೊಡಗೂಡಿ ಕೃಷ್ಣನ ಸೇವೆ ಮಾಡಲು ಸಾಧ್ಯವಾಗಿತ್ತು. ಗೋಪಿಯರು ಕೃಷ್ಣನೆಡೆಗೆ ಹೋಗಬೇಕೆಂದು ಬಯಸಿದಾಗ ಅವರ ಗಂಡಂದಿರಿಗೆ ಸಂತೋಷವಾಗುತ್ತಿರಲಿಲ್ಲ. ಇನ್ನೊಬ್ಬ ಗೋಪಿಯು, ಪ್ರಿಯ ಗೆಳತಿಯರೇ, ಕೃಷ್ಣನು ಎಷ್ಟು ಸೊಗಸಾಗಿ ಉಡುಪನ್ನು ಧರಿಸಿದ್ದಾನೆ ಎಂದರೆ ಸ್ತ್ರೀಯರು ನಡೆಸುವ ಬಗೆ ಬಗೆಯ ಉತ್ಸವಗಳಿಗೆ ಅವನೇ ಚಾಲಕ ಶಕ್ತಿ ಎಂದು ತೋರುತ್ತದೆ. ಅವನ ಕೊಳಲಿನ ಅಲೌಕಿಕ ನಾದವನ್ನು ಕೇಳಿ ಸ್ವರ್ಗ ಲೋಕಗಳ ನಿವಾಸಿಗಳ ಹೆಂಡತಿಯರೂ ಆಕರ್ಷಿತರಾಗುತ್ತಾರೆ. ಅವರು ವಾಯುವಿಮಾನಗಳಲ್ಲಿ ತಮ್ಮ ಗಂಡಂದಿರೊಂದಿಗೆ ಸಂತೋಷವಾಗಿ ವಾಯುವಿನಲ್ಲಿ ಪ್ರಯಾಣ ಮಾಡುತ್ತಿದ್ದರೂ ಕೃಷ್ಣನ ಕೊಳಲಿನ ದನಿಯನ್ನು ಕೇಳುತ್ತಲೇ ಅವರು ವಿಚಲಿತರಾಗುತ್ತಾರೆ. ಅವರ ಕೂದಲು ಸಡಿಲವಾಗುತ್ತದೆ ಮತ್ತು ಬಿಗಿಯಾದ ಅವರ ಉಡುಪುಗಳು ಸಡಿಲವಾಗುತ್ತಿವೆ ಎಂದಳು. ಹೀಗೆಂದರೆ ಕೃಷ್ಣನ ದಿವ್ಯ ಮುರಳಿ ನಾದವು ವಿಶ್ವದ ಎಲ್ಲ ಭಾಗಗಳಿಗೂ ವ್ಯಾಪಿಸಿತ್ತು ಎಂದರ್ಥ. ಅಲ್ಲದೆ ಆಕಾಶದಲ್ಲಿ ಹಾರಾಡುವ ವಿವಿಧ ಬಗೆಯ ವಿಮಾನಗಳ ವಿಷಯವೂ ಗೋಪಿಯರಿಗೆ ತಿಳಿದಿತ್ತು ಎನ್ನುವುದು ಮಹತ್ವದ ಸಂಗತಿ. ಇನ್ನೊಬ್ಬ ಗೋಪಿಯು ತನ್ನ ಗೆಳತಿಯರಿಗೆ, ಪ್ರೀತಿಯ ಗೆಳತಿಯರೇ, ಕೃಷ್ಣನ ಕೊಳಲಿನ ನಾದವನ್ನು ಕೇಳುತ್ತಲೇ ಹಸುಗಳು ಮನಸೋಲುತ್ತವೆ. ಆ ನಾದವು ಅವಕ್ಕೆ ಅಮೃತಧಾರೆಯಂತೆ ಭಾಸವಾಗುತ್ತದೆ. ಕೂಡಲೇ ಅವು ಕೊಳಲಿನ ಸುಧಾರಸವನ್ನು ಹಿಡಿದಿಟ್ಟುಕೊಳ್ಳಲು ತಮ್ಮ ಉದ್ದವಾದ ಕಿವಿಗಳನ್ನು ಹಿಗ್ಗಿಸಿಕೊಳ್ಳುತ್ತವೆ. ಕರುಗಳಾದರೂ ಅವುಗಳ ತಾಯಿಯರ ಕೆಚ್ಚಲುಗಳು ಅವುಗಳ ಬಾಯಿಯಲ್ಲಿದ್ದರೂ ಹಾಲನ್ನು ಕುಡಿಯಲಾರವು. ಅವು ಭಕ್ತಿಯಿಂದ ನಿಶ್ಚಲವಾಗಿ ನಿಲ್ಲುತ್ತವೆ. ಕೃಷ್ಣನನ್ನು ಹೇಗೆ ಎದೆಗೆ ಅಪ್ಪಿಕೊಳ್ಳುತ್ತವೆ ಎನ್ನುವುದನ್ನು ಅವುಗಳ ಕಣ್ಣುಗಳಿಂದ ಸುರಿಯುವ ಕಂಬನಿಯು ತೋರಿಸುತ್ತದೆ ಎಂದು ಹೇಳಿದಳು. ಈ ಆಗು ಹೋಗುಗಳು ವೃಂದಾವನದಲ್ಲಿ ಕೃಷ್ಣನಿಗಾಗಿ ಕಂಬನಿ ಸುರಿಸಿ ಅವನನ್ನು ಎದೆಗಪ್ಪಿಕೊಳ್ಳುವುದು ಹಸುಗಳಿಗೂ ಕರುಗಳಿಗೂ ತಿಳಿದಿತ್ತು ಎನ್ನುವುದನ್ನು ತೋರಿಸುತ್ತವೆ. ವಾಸ್ತವವಾಗಿ ಕೃಷ್ಣ ಪ್ರಜ್ಞೆಯು ಕಂಬನಿಯಲ್ಲಿ ಶಿಖರವನ್ನೇರಬಲ್ಲದು. ಅವಳಿಗಿಂತ ಚಿಕ್ಕವಳಾದ ಗೋಪಿಯು ತನ್ನ ತಾಯಿಗೆ, ಅಮ್ಮ, ಕೊಳಲನ್ನು ನುಡಿಸುತ್ತಿರುವ ಕೃಷ್ಣನನ್ನೇ ನೋಡುತ್ತಿರುವ ಪಕ್ಷಿಗಳು ಬೇರೆ ಬೇರೆ ಮರಗಳ ರೆಂಬೆಗಳ ಮೇಲೆ ಮತ್ತು ಚಿಗುರುಗಳ ಮೇಲೆ ಲಕ್ಷ್ಯವಿಟ್ಟು ಕೇಳುತ್ತಾ ಕುಳಿತಿವೆ. ಅವುಗಳನ್ನು ನೋಡಿದರೆ ಅವು ಬೇರೆಲ್ಲವನ್ನೂ ಮರೆತು ಕೃಷ್ಣನ ಕೊಳಲನ್ನು ಕೇಳುವುದರಲ್ಲಿ ಮಗ್ನವಾಗಿವೆ ಎಂದು ಕಾಣುತ್ತದೆ. ಇದು ಅವು ಸಾಮಾನ್ಯ ಪಕ್ಷಿಗಳಲ್ಲ ಎಂದು ತೋರಿಸಿಕೊಡುತ್ತದೆ. ಅವು ಮಹರ್ಷಿಗಳು ಮತ್ತು ಭಕ್ತರು ಕೃಷ್ಣನ ಕೊಳಲನ್ನು ಕೇಳುವುದಕ್ಕೆಂದೇ ಅವರು ಪಕ್ಷಿಗಳಾಗಿ ವೃಂದಾವನದ ಕಾಡಿಗೆ ಬಂದಿದ್ದಾರೆ ಎಂದಳು. ಮಹಾಋಷಿಗಳಿಗೂ ವಿದ್ವಾಂಸರಿಗೂ ವೈದಿಕ ಜ್ಞಾನದಲ್ಲಿ ಆಸಕ್ತಿ. ವೈದಿಕ ಜ್ಞಾನದ ತಿರುಳನ್ನು ಭಗವದ್ಗೀತೆಯಲ್ಲಿ ಹೀಗೆ ಹೇಳಿದೆ: ವೇದೈಶ್ಚ ಸರ್ವೇರ್ ಅಹಂ ಏವ ವೇದ್ಯಃ. ವೇದಗಳ ಜ್ಞಾನದಿಂದ ಕೃಷ್ಣನನ್ನು ಅರ್ಥ ಮಾಡಿಕೊಳ್ಳಬೇಕು. ಕೃಷ್ಣನ ಕೊಳಲಿನ ದಿವ್ಯ ನಾದಕ್ಕೆ ಮಾರು ಹೋಗಿ ವೈದಿಕ ಜ್ಞಾನದ ಎಲ್ಲ ಶಾಖೆಗಳನ್ನು ತಿರಸ್ಕರಿಸಿದ ಮಹಾನ್ ವಿದ್ವಾಂಸರ ನಡವಳಿಕೆಯನ್ನು ಆ ಪಕ್ಷಗಳ ವರ್ತನೆ ಹೋಲುತ್ತಿತ್ತು ಎಂದು ಕಾಣುತ್ತದೆ. ಕೃಷ್ಣನ ಕೊಳಲಿನ ದಿವ್ಯ ನಾದವನ್ನು ಕೇಳಿ ಯಮುನೆಯು ಅವನ ಚರಣ ಕಮಲಗಳನ್ನು ಅಪ್ಪಿಕೊಳ್ಳಲು ಬಯಸಿ ಗಾಢ ಭಾವದಿಂದ ಮುಕುಂದನಿಗೆ ಪುಷ್ಪಗಳನ್ನು ಅರ್ಪಿಸಲು ತನ್ನ ಕೈಯಲ್ಲಿ ತಾವರೆ ಹೂಗಳನ್ನು ಹಿಡಿದು ತನ್ನ ರಭಸದ ಅಲೆಗಳನ್ನು ತಡೆದು ಮೆಲ್ಲನೆ ಹರಿಯಲು ಪ್ರಾರಂಭಿಸಿದಳು. ಶರತ್ಕಾಲದ ಬಿಸಿಲಿನ ಪ್ರಖರತೆಯನ್ನು ತಡೆದುಕೊಳ್ಳುವುದು ಒಮ್ಮೊಮ್ಮೆ ಕಷ್ಟವಾಗುತ್ತಿತ್ತು. ಆದುದರಿಂದ ಕೃಷ್ಣ ಮತ್ತು ಬಲರಾಮರು ಕೊಳಲನ್ನು ನುಡಿಸುವಾಗ ಸಹಾನುಭೂತಿಯಿಂದ ಮೋಡಗಳು ಆಕಾಶದಲ್ಲಿ ಕಾಣಿಸಿಕೊಳ್ಳುತ್ತಿದ್ದವು. ಕೃಷ್ಣನೊಡನೆ ಸ್ನೇಹ ಮಾಡಿಕೊಳ್ಳುವುದಕ್ಕೋಸ್ಕರ ಮೋಡಗಳು ಅವರ ತಲೆಯ ಮೇಲೆ ಹಿತವಾದ ಕೊಡೆಯಂತಿದ್ದವು. ಕೃಷ್ಣನ ಚರಣ ಕಮಲಗಳ ಸ್ಪರ್ಶದಿಂದ ಕೆಂಪಾಗಿದ್ದ ವೃಂದಾವನದ ಧೂಳನ್ನು ತಮ್ಮ ಮುಖಗಳಿಗೂ ಸ್ತನಗಳಿಗೂ ಹಚ್ಚಿಕೊಂಡ ಕಾಮುಕ ಆದಿವಾಸಿ ಸ್ತ್ರೀಯರಿಗೂ ಸಮಾಧಾನವಾಯಿತು. ಆದಿವಾಸಿ ಹುಡುಗಿಯರಿಗೆ ತುಂಬಿದ್ದ ಸ್ತನಗಳಿದ್ದವು ಮತ್ತು ಅವರಿಗೆ ಕಾಮವೂ ಹೆಚ್ಚು. ಅವರ ಪ್ರೇಮಿಗಳು ಅವರ ಸ್ತನಗಳನ್ನು ಮುಟ್ಟಿದಾಗ ಅವರಿಗೆ ತೃಪ್ತಿಯಾಗುತ್ತಿರಲಿಲ್ಲ. ಅವರು ಕಾಡಿನ ಮಧ್ಯ ಬಂದಾಗ ಮತ್ತು ಕೃಷ್ಣನು ನಡೆಯುತ್ತಿರುವಾಗ ಅವನ ಚರಣ ಕಮಲಗಳಿಂದ ಉದುರಿದ ಕುಂಕುಮದಿಂದ ವೃಂದಾವನದ ಎಲೆಗಳು ಬಳ್ಳಿಗಳು ಕೆಂಪು ಬಣ್ಣಕ್ಕೆ ತಿರುಗುತ್ತಿದ್ದುದನ್ನು ಅವರು ನೋಡಿದರು. ಗೋಪಿಯರು ಕೃಷ್ಣನ ಚರಣ ಕಮಲಗಳನ್ನು ಎದೆಗೆ ಒತ್ತಿಕೊಳ್ಳುತ್ತಿದ್ದರು. ಅವರ ಸ್ತನಗಳು ಕುಂಕುಮದಿಂದ ಕೆಂಪು ಬಣ್ಣವಾಗಿದ್ದವು. ಆದರೆ ಕೃಷ್ಣನು ಬಲರಾಮ ಮತ್ತು ಇತರ ಸ್ನೇಹಿತರೊಂದಿಗೆ ವೃಂದಾವನದ ಕಾಡಿನಲ್ಲಿ ಅಲೆದಾಗ ಕೆಂಪು ಕುಂಕುಮವು ಭೂಮಿಯ ಮೇಲೆ ಬಿದ್ದಿತ್ತು. ಆದುದರಿಂದ ಕಾಮುಕರಾದ ಆದಿವಾಸಿ ಹುಡುಗಿಯರು ಕೃಷ್ಣನು ಕೊಳಲನ್ನು ನುಡಿಸುವುದಕ್ಕಾಗಿ ಕಾಣುತ್ತಿದ್ದಾಗ ಭೂಮಿಯ ಮೇಲೆ ಕೆಂಪು ಕುಂಕುಮವನ್ನು ಕಂಡರು. ಕೂಡಲೇ ಅದನ್ನು ತೆಗೆದುಕೊಂಡು ತಮ್ಮ ಮುಖಗಳಿಗೆ ಮತ್ತು ಸ್ತನಗಳಿಗೆ ಹಚ್ಚಿಕೊಂಡರು. ಅವರ ಪ್ರೇಮಿಗಳು ಅವರ ಸ್ತನಗಳನ್ನು ಮುಟ್ಟಿದಾಗ ತೃಪ್ತಿಯಾಗದಿದ್ದರೂ ಕುಂಕುಮವನ್ನು ಹಚ್ಚಿಕೊಂಡಾಗ ಅವರಿಗೆ ಸಂಪೂರ್ಣ ತೃಪ್ತಿಯಾಯಿತು. ಮನುಷ್ಯನಿಗೆ ಕೃಷ್ಣ ಪ್ರಜ್ಞೆಯ ಸಂಪರ್ಕವಾದಾಗ ಎಲ್ಲ ಭೌತಿಕ ಕಾಮಗಳ ಬಯಕೆಗಳು ಕೂಡಲೇ ತೃಪ್ತಿ.
ಗೋವರ್ಧನಗಿರಿಯ ವಿಶಿಷ್ಟ ಸ್ಥಾನವನ್ನು ಹೀಗೆ ಹೊಗಳಿದಳು: ಈ ಗೋವರ್ಧನಗಿರಿಯದು ಎಂತಹ ಅದೃಷ್ಟ! ಅದರ ಮೇಲೆ ಕೃಷ್ಣ ಮತ್ತು ಬಲರಾಮರು ನಡೆಯುವುದರಿಂದ ಅವರ ಸಹವಾಸದ ಭಾಗ್ಯವೂ ಅದಕ್ಕಿದೆ. ಹೀಗೆ ಗೋವರ್ಧನಕ್ಕೆ ಸದಾ ಪ್ರಭುವಿನ ಚರಣ ಕಮಲದ ಸ್ಪರ್ಶವಿದೆ. ಗೋವರ್ಧನ ಗಿರಿಗೆ ಕೃಷ್ಣ ಮತ್ತು ಬಲರಾಮರು ಇಷ್ಟು ಉಪಕಾರ ಮಾಡಿರುವಾಗ ಪ್ರಭುವಿಗೆ ಕಾಣಿಕೆಯಾಗಿ ಅದು ಬಗೆ ಬಗೆಯ ಹಣ್ಣುಗಳನ್ನು, ಬೇರುಗಳನ್ನು, ಮೂಲಿಕೆಗಳನ್ನು, ಜೊತೆಗೆ ಅದರ ಕೆರೆಗಳಿಂದ ತಿಳಿಯಾದ ನೀರನ್ನೂ ಕೊಡುತ್ತಿದೆ. ಗೋವರ್ಧನ ಗಿರಿಯು ಅರ್ಪಿಸಿದ ಅತಿಶ್ರೇಷ್ಠ ಕಾಣಿಕೆಯೆಂದರೆ ಹಸುಗಳು ಮತ್ತು ಕರುಗಳಿಗಾಗಿ ಹೊಸದಾಗಿ ಬೆಳೆದ ಹುಲ್ಲು. ಪ್ರಭುವಿನ ಬಹುಪ್ರೀತಿಯ ಜೊತೆಗಾರರಾದ ಹಸುಗಳಿಗೂ ಗೋಪ ಬಾಲಕರನ್ನು ಸಂತೋಷಪಡಿಸಿ ಪ್ರಭುವನ್ನು ಪ್ರಸನ್ನಗೊಳಿಸುವುದು ಹೇಗೆ ಎಂದು ಗೋವರ್ಧನ ಗಿರಿಗೆ ತಿಳಿದಿತ್ತು. ಕೃಷ್ಣ ಮತ್ತು ಬಲರಾಮರು ತಮ್ಮ ಕೊಳಲುಗಳನ್ನು ನುಡಿಸುತ್ತಾ ಎಲ್ಲ ಚರ ಮತ್ತು ಸ್ಥಿರ ಜೀವಿಗಳೊಂದಿಗೆ ಆತ್ಮೀಯತೆಯನ್ನು ಬೆಳೆಸುತ್ತಾ ವೃಂದಾವನದ ಕಾಡಿನಲ್ಲಿ ಹೋಗುತ್ತಿದ್ದಾಗ ಪ್ರತಿಯೊಂದು ವಸ್ತುವೂ ಆಶ್ಚರ್ಯವನ್ನುಂಟು ಮಾಡುವಂತೆ ಕಾಣಿಸುತ್ತಿತ್ತು ಎಂದು ಇನ್ನೊಬ್ಬ ಗೋಪಿಯು ಹೇಳಿದಳು. ಕೃಷ್ಣ ಮತ್ತು ಬಲರಾಮರು ತಮ್ಮ ದಿವ್ಯ ಮುರಳಿಗಳನ್ನು ನುಡಿಸುತ್ತಿದ್ದಾಗ ಚರಪ್ರಾಣಿಗಳು ಸ್ತಂಭೀಭೂತವಾಗಿ ತಮ್ಮ ಚಟುವಟಿಕೆಗಳನ್ನು ನಿಲ್ಲಿಸಿದವು. ಗಿಡಮರಗಳಂತಹ ಸ್ಥಿರ ಜೀವಿಗಳು ಹರ್ಷಾತಿರೇಕದಿಂದ ಕಂಪಿಸಿದವು. ಸಾಮಾನ್ಯ ಗೋಪ ಬಾಲಕರಂತೆಯೇ ಕೃಷ್ಣ ಮತ್ತು ಬಲರಾಮರು ತಮ್ಮ ಹೆಗಲಿನ ಮೇಲೆ ಮತ್ತು ಕೈಯಲ್ಲಿ ಕಟ್ಟುವ ಹಗ್ಗಗಳನ್ನು ಕೊಂಡೊಯ್ಯುತ್ತಿದ್ದರು. ಹಸುಗಳಿಂದ ಹಾಲನ್ನು ಕರೆಯುವಾಗ ಅವುಗಳ ಹಿಂಗಾಲುಗಳನ್ನು ಬಾಲಕರು ಒಂದು ಸಣ್ಣ ಹಗ್ಗದಿಂದ ಕಟ್ಟುತ್ತಿದ್ದರು. ಸ್ವಲ್ಪ ಹೆಚ್ಚು ಕಡಿಮೆ ಸದಾ ಈ ಹಗ್ಗವು ಹುಡುಗರ ಹೆಗಲಿನಿಂದ ಇಳಿಬಿದ್ದಿರುತ್ತಿತ್ತು. ಅದು ಕೃಷ್ಣ ಮತ್ತು ಬಲರಾಮರ ಹೆಗಲ ಮೇಲೆ ಇಲ್ಲದಿರಲಿಲ್ಲ. ಅವರು ದೇವೋತ್ತಮ ಪರಮಪುರುಷರಾದರೂ ಗೋಪ ಬಾಲಕರಂತೆಯೇ ನಡೆದುಕೊಂಡರು. ಆದುದರಿಂದ ಪ್ರತಿಯೊಂದೂ ಆಶ್ಚರ್ಯಕರವಾಯಿತು ಮತ್ತು ಆಕರ್ಷಕವಾಯಿತು. ವೃಂದಾವನ ಕಾಡಿನಲ್ಲಿ ಅಥವಾ ಗೋವರ್ಧನ ಗಿರಿಯ ಮೇಲೆ ಕೃಷ್ಣನು ಹಸುಗಳನ್ನು ಮೇಯಿಸುತ್ತಿದ್ದಾಗ ಹಳ್ಳಿಯ ಗೋಪಿಯರು ಅವನನ್ನು ಕುರಿತು ಯೋಚಿಸುವುದರಲ್ಲಿ ಮತ್ತು ಅವನ ಬೇರೆ ಬೇರೆ ಲೀಲೆಗಳನ್ನು ಕುರಿತು ಚರ್ಚಿಸುವುದರಲ್ಲಿ
ಇದು ಕೃಷ್ಣ ಪ್ರಜ್ಞೆಯ ಪರಿಪೂರ್ಣ ನಿದರ್ಶನ. ಹೇಗಾದರೂ ಸದಾ ಕೃಷ್ಣನ ಯೋಚನೆಯಲ್ಲಿ ಮುಳುಗಿರುವುದು, ಗೋಪಿಯರ ನಡತೆಯಲ್ಲಿ ಸದಾ ಸ್ಫುಟವಾಗಿ ಈ ನಿದರ್ಶನವಿದೆ. ಆದುದರಿಂದ ಗೋಪಿಯರ ರೀತಿಗಿಂತ ಉತ್ತಮವಾದ ಯಾವುದೇ ರೀತಿಯಲ್ಲಿ ಪರಮಪ್ರಭುವನ್ನು ಪೂಜಿಸುವುದು ಸಾಧ್ಯವಿಲ್ಲ ಎಂದು ಚೈತನ್ಯ ಮಹಾಪ್ರಭುಗಳು ಹೇಳಿದ್ದಾರೆ. ಗೋಪಿಯರು ಉತ್ತಮ ಬ್ರಾಹ್ಮಣ ಅಥವಾ ಕ್ಷತ್ರಿಯರ ಸಂಸಾರಗಳಲ್ಲಿ ಹುಟ್ಟಿದವರಲ್ಲ, ಅವರು ವೈಶ್ಯ ಕುಟುಂಬಗಳಲ್ಲಿ ಹುಟ್ಟಿದವರು, ದೊಡ್ಡ ವಾಣಿಜ್ಯ ಸಮುದಾಯಗಳಲ್ಲಿ ಹುಟ್ಟಿದವರಲ್ಲ, ಗೋಪಾಲಕರ ಮನೆಗಳಲ್ಲಿ ಹುಟ್ಟಿದವರು. ಅವರು ವೈದಿಕ ಜ್ಞಾನದಲ್ಲಿ ಅಧಿಕಾರಿಗಳಾದ ಬ್ರಾಹ್ಮಣರಿಂದ ಬೇರೆ ಬೇರೆ ಬಗೆಯ ವಿಷಯಗಳನ್ನು ತಿಳಿದುಕೊಂಡಿದ್ದರೂ ಹೆಚ್ಚು ವಿದ್ಯಾಭ್ಯಾಸವಿದ್ದವರಲ್ಲ. ಗೋಪಿಯರ ಒಂದೇ ಒಂದು ಗುರಿಯೆಂದರೆ ಸದಾ ಕೃಷ್ಣನನ್ನು ಕುರಿತು ಯೋಚನೆಗಳಲ್ಲಿ ಮಗ್ನರಾಗಿದ್ದರು. ಗೋಪಿಯರನ್ನು ಕೊಳಲು ಆಕರ್ಷಿಸಿದ್ದು ಎಂಬ 21ನೆಯ ಅಧ್ಯಾಯದ ಭಕ್ತಿ ವೇದಾಂತ ಭಾವಾರ್ಥವು ಇಲ್ಲಿಗೆ ಮುಗಿಯಿತು.